ಶ್ರೀ ಗುರುಭ್ಯೋ ನಮಃ. ಮೂರನೇ ಸರ್ಗ, ತಾತ್ಪರ್ಯ ಮೊದಲನೇ ಶ್ಲೋಕ. ಹಿಮಾಂಶೋ ರತ್ರಿಪುತ್ರಸ್ಯ ಬುಧೋ ನಾಮ ಸುತೋಭವತ್ ಪುರೂರವ ಮಹಾರಾಜ ತಸ್ಯ ಪುತ್ರೋ ವಿಜಾಯತ. ಅತ್ರಿಪುತ್ರನಾದ ಹಿಮಾಂಶು ಅಂದರೆ ಚಂದ್ರ ಅಂತ ಅರ್ಥ. ಅತ್ರಿಪುತ್ರನಾದ ಹಿಮಾಂಶುವಿಗೆ, ಚಂದ್ರನಿಗೆ, ಬುಧನು ಮಗನಾಗಿ ಹುಟ್ಟಿದ. ಬುಧನಿಗೆ ಪುರೂರವ ಅನ್ನುವ ಮಗ ಹುಟ್ಟಿದ.
ತಸ್ಯಾಯುರಭವತ್ಪುತ್ರೋ ನಹುಶಸ್ತಸ್ಯ ನಂದನಃ ಯಯಾತಿರಭವತ್ತಸ್ಯ ನಂದನೋ ಬಲವೀರ್ಯವಾನ್.
ಪುರೂರವನಿಗೆ ಎರಡನೇ ಶ್ಲೋಕ ತಾತ್ಪರ್ಯ. ತಸ್ಯಾಯುರ್ ಅಭವತ್ ಪುತ್ರ, ತಸ್ಯ ಅಂದ್ರೆ ಪುರೂರವನಿಗೆ, ಆಯು ಅನ್ನುವವನು ಮಗನಾಗಿ ಹುಟ್ಟಿದ. ಆಯುವಿಗೆ ನಹುಶನು ಮಗನಾಗಿ ಹುಟ್ಟಿದ. ತಸ್ಯ ನಹುಶಃ ನಂದನಃ. ನಹುಶನಿಗೆ ಯಯಾತಿಯು ಮಗನಾಗಿ ಹುಟ್ಟಿದ. ಅವನು ಬಲ ವೀರ್ಯವಂತನಾಗಿದ್ದ. ಶ್ಲೋಕ ಮೂರು.
ದೇವಯಾನೀಂಚ ಶರ್ಮಿಷ್ಠಾಂ ಸವ್ವಾಹ ಪ್ರಿಯೇ ಉಭೇ ಪ್ರಥಮೋಶನಪುತ್ರೀ ಪ್ರಥಮೋಶನಸಃಪುತ್ರೀ ದ್ವಿತೀಯಾರುಷಪರ್ವಣಃ.
ಆ ಯಯಾತಿರಾಜನು ದೇವಯಾನಿಯನ್ನು ಶರ್ಮಿಷ್ಠೆಯನ್ನು ಮದುವೆಯಾದನು. ಅವರಿಬ್ಬರು ಅವನಿಗೆ ಪ್ರೀತಿಪಾತ್ರರಾದ ಪತ್ನಿಯರಾಗಿದ್ದರು. ಮೊದಲನೆಯವಳಾದ ದೇವಯಾನಿ ಉಶನಸಃ ಅಂದರೆ ಶುಕ್ರಾಚ ಉಶನಸ್, ಉಶನ ಭಾರ್ಗವ ಕವಿಹಿ ಅಂತ ಅಮರಕೋಶ ಇದೆ. ಉಶನಸ್ ಅಂದರೆ ಶುಕ್ರಾಚಾರ್ಯರು ಅಂತ ಅರ್ಥ. ಮೊದಲನೆಯ ಹೆಂಡತಿಯಾದ ದೇವಯಾನಿ ಶುಕ್ರಾಚಾರ್ಯರ ಮಗಳು. ಎರಡನೆಯ ಹೆಂಡತಿ ಋಷಪರ್ವರಾಜ, ದೈತ್ಯರ ಚಕ್ರವರ್ತಿ ಋಷಪರ್ವರಾಜನ ಮಗಳು ಶರ್ಮಿಷ್ಠೆ.
ಯದುಂ ಚತುರ್ವಸುಂ ಚೈವ ದೇವಯಾನ್ಯಾಮಜೀಜನತ್ ದ್ರುಹ್ಯುಂ ಚಾನುಂ ಚ ಪೂರುಂ ಚ ಶರ್ಮಿಷ್ಠಾಯಾಮಜೀಜನತ್.
ಯಯಾತಿರಾಜ ಮೊದಲನೆಯ ಹೆಂಡತಿಯಾದ ದೇವಯಾನಿ, ನಾಲ್ಕನೇ ಶ್ಲೋಕ ತಾತ್ಪರ್ಯ ಮುಂದೆ ಹೇಳ್ತಾ ಇದ್ದೀನಿ. ಯಯಾತಿರಾಜ ಮೊದಲನೇ ಹೆಂಡತಿಯಾದ ದೇವಯಾನಿಯಿಂದ ಯದು ಮತ್ತು ತುರುವಸು ಎಂಬ ಇಬ್ಬರು ಮಕ್ಕಳನ್ನು ಪಡೆದ. ಶರ್ಮಿಷ್ಠೆ ಯಯಾತಿಯ ಮೂಲಕ ದ್ರುಹ್ಯು, ಅನು, ಪೂರು ಅನ್ನುವ ಮೂರು ಮಕ್ಕಳನ್ನು ಹಡೆದ್ಲು.
ಯದೋರ್ವಂಶೇತು ರಾಜಾನಃ ಕಾರ್ತವೀರ್ಯ ಪುರೋಗಮಃ ಬಭೂವುರ್ಭಗವದ್ಭಕ್ತಃ ತಪೋಜ್ಞಾನಪರಾಯಣಃ.
ಶ್ಲೋಕ ಐದನೇದ್ದು ತಾತ್ಪರ್ಯ. ಈ ಯದು ಅಂದರೆ ಯಯಾತಿರಾಜನ ದೇವಯಾನಿಯ ಮೊದಲನೆಯ ಮಗನಾದ ಯದುರಾಜನಿಂದ ಆ ಪರಂಪರೆಯಲ್ಲಿ ಕಾರ್ತವೀರ್ಯನೇ ಮೊದಲಾದ ಭಗವದ್ಭಕ್ತರು, ತಪಸ್ಸು ಜ್ಞಾನಗಳಲ್ಲೇ ಆಸಕ್ತರಾದವರು ತುಂಬಾ ಮಂದಿ ಹುಟ್ಟುಕೊಂಡು ಬಂದರು.
ಪುರೋರ್ವಂಶೇತು ರಾಜಾನ ಆಸನ್ ದೋಷ್ಯಂತಿ ಪೂರ್ವಕಾ ತೇಷಾಂ ಕೀರ್ತ್ಯಾ ಚ ವಿಕ್ರಾಂತ್ಯಾ ಸಮಸ್ತಾ ಪೂರಿತಾ ದಿಶ.
ಶ್ಲೋಕ ಆರು. ಪುರುವಿನ ವಂಶ ಅಂದರೆ ಶರ್ಮಿಷ್ಠೆಯ ಕೊನೆಯ ಮಗನಾದ ಪುರುವಿನ ವಂಶದಲ್ಲಿ ದುಷ್ಯಂತ, ಭರತ ಮೊದಲಾದ ಅನೇಕ ರಾಜರು ಹುಟ್ಟಿದರು. ಅವರು ಹತ್ತು ದಿಕ್ಕುಗಳನ್ನು ತಮ್ಮ ಕೀರ್ತಿ ಮತ್ತು ಪರಾಕ್ರಮಗಳಿಂದ ತುಂಬಿದರು.
ಭೂಭಾರಹರಣೇಪೇಕ್ಷಾ ತಸ್ಮಿನ್ ಕಾಲೇ ದಿವೌಕಸಃ ದುಗ್ಧಾಬ್ಧಿಶಾಯಿನಂ ದೇವಂ ಉಪೇತ್ಯ ಶರಣಂ ಯಯುಃ.
ಶ್ಲೋಕ ಏಳು. ಇಂತಹ ಪ್ರಸಂಗದಲ್ಲಿ ಭೂಭಾರ ದೈತ್ಯರು, ತುಂಬಾ ಜನ ಭೂಮಿಗೆ ಭಾರರಾದ ದೈತ್ಯರಿದ್ರು, ಅವರನ್ನ ನಾಶಪಡಿಸುವ ದೃಷ್ಟಿಯಿಂದ ದೇವತೆಗಳೆಲ್ಲ ಕ್ಷೀರಸಮುದ್ರ ಶಾಯಿಯಾದ ವಿಷ್ಣುವನ್ನ ಶರಣು ಹೊಕ್ಕಿದ್ರು.
ವಿಪ್ರಕ್ಷತ್ರಾದಿ ಭಾವೇನ ತದಾದಿಷ್ಟಾಸುರಾದಯ ಬಭೂವುರ್ಭುವಿ ತತ್ಸೇವಾ ವಿಧಿತ್ ಸಂತ ಸಮಸ್ತಶ.
ಶ್ಲೋಕ ಎಂಟು. ಭಗವಂತ ಹೇಳಿದ, ನಾನು ಅವತಾರ ಮಾಡಬೇಕಾದ್ರೆ ನೀವೆಲ್ಲ ವಿಪ್ರ ಕ್ಷತ್ರ ಅಂದ್ರೇನು, ಬ್ರಾಹ್ಮಣರಾಗಿ ಅವತಾರ ಮಾಡಿ ದೇವತೆಗಳೇ, ಕ್ಷತ್ರಿಯರಾಗಿ ಅವತಾರ ಮಾಡಿ ಅಂತ ದೇವತೆಗಳಿಗೆ ಭಗವಂತ ಆದೇಶ ಮಾಡಿದ. ಅವರೆಲ್ಲರೂ ಕೂಡ ಭಗವಂತನ ಸೇವೆಯನ್ನು ಮಾಡಬೇಕು ಅಂತ ಭೂಮಿಯಲ್ಲಿ ಎಲ್ಲರೂ ಅವತಾರ ಮಾಡಿದರು.
ವರುಣ ಶಂತನುರ್ನಾಮ ಪುರೋರ್ವಂಶೇ ವ್ಯಜಾಯತ ವಿಚಿತ್ರ ವೀರ್ಯಸ್ತಸ್ಯಾಸೀತ್ ಪುತ್ರಶ್ಚಿತ್ರಾಂಗದಾನುಜ.
ಶ್ಲೋಕ 9. ವರುಣ ಶಂತನುರ್ನಾಮ ಪುರೋರ್ವಂಶೇ ವ್ಯಜಾಯತ. ಶಂತನು ಅನ್ನುವವನು ವರುಣದೇವ ಮೂಲತಃ, ಅವನು ಪುರುವಂಶದಲ್ಲೇ ಬಂದ. ಆ ಶಂತನುವಿಗೆ ವಿಚಿತ್ರ ವೀರ್ಯ ಚಿತ್ರಾಂಗದ ಅಂದರೆ ಚಿತ್ರಾಂಗದನ ತಮ್ಮ ವಿಚಿತ್ರ ವೀರ್ಯ ಅನ್ನೋನು, ಚಿತ್ರಾಂಗದ ವಿಚಿತ್ರ ವೀರ್ಯ ಅಂತ ಶಂತನುವಿಗೆ ಇಬ್ಬರು ಮಕ್ಕಳಾದರು. ಆ ವಿಚಿತ್ರ ವೀರ್ಯನಿಂದ
ಧೃತರಾಷ್ಟ್ರಶ್ಚ ಪಾಂಡುಶ್ಚ ತಸ್ಯ ಪುತ್ರ ಉಬಭೂವತು ಪಾಂಡೋ ಕುಂತೀ ಚ ಮಾದ್ರೀ ಚ ದ್ವೇ ಭಾರ್ಯೇ ಧರ್ಮ ಕೋವಿದೇ.
ಇದು 10ನೇ ಶ್ಲೋಕ ತಾತ್ಪರ್ಯ. ಧೃತರಾಷ್ಟ್ರ ಪಾಂಡು ಅನ್ನುವ ಇಬ್ಬರು ಮಕ್ಕಳು ಹುಟ್ಟಿದರು. ಪಾಂಡು ಮತ್ತೆ ಕುಂತಿ, ಪಾಂಡು ಕುಂತಿ ಮತ್ತು ಮಾದ್ರಿ ಎನ್ನುವ ಇಬ್ಬರು ಧರ್ಮದಲ್ಲಿ ಆಸಕ್ತರಾದ ಹೆಂಡಂದಿರನ್ನು ಸ್ವೀಕಾರ ಮಾಡಿದ. ಅವನಿಗಿಬ್ಬರು ಹೆಂಡಂದಿರು ಪಾಂಡುರಾಜನಿಗೆ, ಕುಂತಿ ಮಾದ್ರಿ. ಶ್ಲೋಕ 11.
ಸಪಾಂಡುರ್ಮುನಿ ಶಾಪೇನ ಸ್ತ್ರೀಸಂಗಮ ಸುಖಂ ಜಹೌ ಭರ್ತ್ರಾಜ್ಞಯಾ ಸುತಂ ಕುಂತಿ ಧರ್ಮಾಲ್ಲೇಭೆ ಯುಧಿಷ್ಠಿರಂ.
ಒಂದು ಬಾರಿ ವನವಾಸಲಿದ್ದಾಗ ಪಾಂಡುರಾಜ ಕಿಂದಮ ಋಷಿಗಳ ಶಾಪಕ್ಕೆ ತುತ್ತಾದ. ಅಂದರೆ ಇಬ್ಬರು ಋಷಿ ದಂಪತಿಗಳು ಜಿಂಕೆಯ ವೇಷದಲ್ಲಿ ಅವರು ಪರಸ್ಪರ ವಿಹಾರವನ್ನು ಮಾಡ್ತಾ ಇದ್ರು. ಗೊತ್ತಾಗದೆ ಬಾಣಪ್ರಯೋಗ ಮಾಡಿದ. ಆದ್ದರಿಂದ ಅವರು ಶಾಪ ಕೊಟ್ಟರು, ನೀನು ಸ್ತ್ರೀ ಸಂಘ ಮಾಡಿದಾಗ ನಿನಗೆ ಮರಣ ಆಗಲಿ ಅಂತ ಹೇಳಿದರು. ಆದ್ದರಿಂದ ಏನು ಮಾಡಿದ ಅವನು, ಸ್ತ್ರೀ ಸಂಘ ಆದರೆ ನಾನು ಮರಣ ಆಗುತ್ತೆ ಅಂತ ಸ್ತ್ರೀ ಸಂಘವನ್ನು ಬಿಟ್ಟ. ಈ ಪ್ರಸಂಗದಲ್ಲಿ ಸಂತಾನ ಇಲ್ಲ ಅಂತಾಯ್ತು ಅವನಿಗೆ. ಆವಾಗ ತನ್ನ ಗಂಡನಾದ ಪಾಂಡುವಿನ ಅನುಮತಿಯನ್ನು ಪಡೆದು ಕುಂತಿ ತನಗೆ ದುರ್ವಾಸರು ಕೊಟ್ಟ ಮಂತ್ರದ ಬಲದಿಂದ ಯುಧಿಷ್ಠಿರನನ್ನು ಧರ್ಮದ ಹಿನ್ನೆಲೆಯಲ್ಲಿಯೇ ಮಗನನ್ನಾಗಿ ಪಡೆದ್ಲು. ಅಂದರೆ ಯಮಧರ್ಮನೇ ಯುಧಿಷ್ಠಿರನಾಗಿ ಕುಂತಿಗೆ ಮಗನಾಗಿ ಹುಟ್ಟಿದ. ಇದು 11 ಶ್ಲೋಕ ತಾತ್ಪರ್ಯ ಆಯಿತು.
ಧೃತರಾಷ್ಟ್ರಸ್ಯ ಗಾಂಧಾರ್ಯಾಂ ಆಸಂ ದುರ್ಯೋಧನಾದಯ ವಧಾಯ ಮಾರುತಸ್ತೇಷಾಂ ಭೀಮಂ ಕುಂತ್ಯಾಮಜೀಜನತ್.
ಶ್ಲೋಕ 12. ಧೃತರಾಷ್ಟ್ರ ಗಾಂಧಾರಿಯನ್ನ ಪತ್ನಿಯನ್ನಾಗಿ ಸ್ವೀಕಾರ ಮಾಡಿದ. ಆ ಗಾಂಧಾರಿಯಲ್ಲಿ ದುರ್ಯೋಧನ ಮೊದಲಾದ ಮಕ್ಕಳು ಹುಟ್ಟಿದ್ರು. ಆ ದುರ್ಯೋಧನನ ವಧೆಗೋಸ್ಕರ ಮುಖ್ಯಪ್ರಾಣನ ಅವತಾರನಾದ ಭೀಮಸೇನ ಕುಂತಿಯಲ್ಲಿ ಅವತಾರ ಮಾಡಿದ.
ಸಾಲೇಭೇ ವಾಸವಾಜಿಷ್ಣು ಯಮೌ ಮಾದ್ರೀ ಚ ದಸ್ರಯೋ ವನೇ ವರ್ಧಂತ ವತ್ಸಾಸ್ತೆ ಪಾಂಡುನಾ ಪರಿರಕ್ಷಿತಾ.
ಶ್ಲೋಕ 13. ಆ ಕುಂತಿ ಯುಧಿಷ್ಠಿರ ಭೀಮನ ಬಳಿಕ ಇಂದ್ರದೇವರ ಮಂತ್ರವನ್ನು ಪಠಿಸಿ ಅವರ ಅನುಗ್ರಹದಿಂದ ಅರ್ಜುನನನ್ನ ಮಗನನ್ನಾಗಿ ಹೊಂದಿದ್ಲು. ಆ ಪ್ರಸಂಗದಲ್ಲಿ ಮಾದ್ರಿ ಕೇಳ್ತಾಳೆ, ನನಗೂ ಸಂತಾನ ಬೇಕು ಅಂತ. ಆಯಿತು ಅಂತ ಮಂತ್ರದ ಬಲವನ್ನು ಮಾದ್ರಿಗೆ ದಾನ ಮಾಡಿದಾಗ ಅವಳು ನಾಸತ್ಯ ದಸರರನ್ನು ಕರೆದ್ಲು. ಅಂದರೆ ಯಮಳರು, ಅಶ್ವಿನಿ ದೇವತೆಗಳು ಅವರನ್ನು ಕರೆದ್ಲು. ಅದರಿಂದ ಅವರೇ ಅವರ ಅನುಗ್ರಹದಿಂದ, ನಾಸತ್ಯ ದಸರರ ಅನುಗ್ರಹದಿಂದ ನಕುಲ ಸಹದೇವರ ಜನ್ಮ ಆಯಿತು. ಪಾಂಡು ಚಕ್ರವರ್ತಿ ಈ ಮಕ್ಕಳನ್ನೆಲ್ಲ ಕಾಡಿನಲ್ಲೇ ರಕ್ಷಣೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಈ ಮಕ್ಕಳು ಬೆಳೆದರು.
ಏವಂ ಪಾಂಚಾಲ ಬಾಲ್ಹೀಕಾ ಅವರ್ಧಂತ ಮಹಾಬಲ ಆಹುಕಾದ್ಯಾದವಾದುಗ್ರ ಸೇನೋಭೂದೇವಕಸ್ಥತ.
ಶ್ಲೋಕ 14. ಈ ರೀತಿಯಾಗಿ ಅನೇಕ ಆ ಕಾಲದಲ್ಲಿ ಅನೇಕ ಪಾಂಚಾಲರು ಬಾಲ್ಹೀಕರು ಬಲಿಷ್ಠರಾಗಿ ಆ ಕುಲದಲ್ಲಿ ಚಕ್ರವರ್ತಿಗಳು ಬೆಳೆದರು. ಆಹುಕನಿಂದ, ಆಹುಕ ಎಂಬ ಯಾದವನಿಂದ ಉಗ್ರಸೇನ ಅನ್ನುವ ಮಗ ಹುಟ್ಟಿದ. ಅದೇ ರೀತಿ ದೇವಕ ಅಂತ ಮಗ ಹುಟ್ಟಿದ.
ದೇವಕಸ್ಯ ಸುತ ಜಜ್ಞೆ ದೇವಕಿ ದೇವ ಸಮ್ಮತ ವಸುದೇವ ಉವಾಹೈನಾಂ ಯಾದವ ಶೂರನಂದನ.
ಶ್ಲೋಕ 15. ದೇವಕನ ಮಗಳೇ ದೇವಕಿ, ಎಲ್ಲ ದೇವತೆಗಳಿಗೂ ಸಮ್ಮತಳಾದವಳು ಅವಳು. ಈ ದೇವಕಿಯನ್ನ ಯಾದವ ಶ್ರೇಷ್ಠನಾದ ಶೂರನ ಮಗನಾದ ವಸುದೇವ ಮದುವೆಯಾದ.
ತತ್ರ ಪ್ರಾದುರ್ಭೂದೇವ ಪರಮಾತ್ಮ ಸನಾತನ ದಂಪತ್ಯೋರನಯೋರಾಶಾ ಪೂರಯನ್ ಸುರಕಾರ್ಯವಾನ್.
ಶ್ಲೋಕ 16. ಆ ವಸುದೇವ ದೇವಕಿಯರ ಮೂಲಕ ಸನಾತನನಾದ ಪರಮಾತ್ಮ ಅವತಾರ ಮಾಡಿದ. ಸಮಸ್ತ ಸುರಕಾರ್ಯವನ್ನು ಸಿದ್ಧಿ ಮಾಡಲಿಕ್ಕೋಸ್ಕರ ಈ ದಂಪತಿಗಳಲ್ಲಿ ಭಗವಂತ ಹತ್ತು ದಿಕ್ಕುಗಳನ್ನು ಬೆಳಗುತ್ತಾ ಅವತಾರ ಮಾಡಿದ.
ವಸುದೇವಸ್ಯ ರೋಹಿಣ್ಯಾಂ ತತಃ ಪೂರ್ವಮಜಾಯತ ಅನಂತೋ ಬಲವತ್ವೇನ ಬಲಭದ್ರ ಇತಿ ಶ್ರುತಃ.
ಶ್ಲೋಕ 17. ವಸುದೇವನಿಗೆ 13 ಜನ ಪತ್ನಿಯರು, ಅದರಲ್ಲಿ ರೋಹಿಣಿ ಅನ್ನೋಳು ಒಬ್ಬಳು ಹೆಂಡತಿ. ಕೃಷ್ಣನ ಅವತಾರ ಆಗೋಕ್ಕಿಂತ ಮೊದಲೇ ಅನಂತ ಅಂದರೆ ಶೇಷದೇವ, ಅವನು ಬಲಭದ್ರ ಅನ್ನುವ ನಾಮದಿಂದ ರೋಹಿಣಿಯ ಮೂಲಕ ಅವತಾರ ಮಾಡಿದ.
ಜ್ಞಾನಾನಂದ ತನುಂ ಶ್ಯಾಮಂ ಶಂಖ ಚಕ್ರ ಗದಾಧರಂ ವ್ಯಕ್ತ ಮಾತ್ರಂ ಹರಿಂ ದೃಷ್ಟ ತುಷ್ಟಾವಾನಕದುಂದುಭಿ.
ಶ್ಲೋಕ 18. ವಸುದೇವ ದೇವಕಿಯರ ಮೂಲಕ ಭಗವಂತ ಅವತಾರ ಮಾಡಿದಾಗ ಜ್ಞಾನಾನಂದವೇ ಶರೀರವಾಗಿಯುಳ್ಳ ಶ್ಯಾಮವರ್ಣದವನಾದ ಶಂಖಚಕ್ರ ಗದಾಧಾರಿಯಾದ ಭಗವಂತನನ್ನು ಕಂಡು ಆನಕದುಂದುಬಿ ಎನ್ನುವ ಹೆಸರುಳ್ಳ ವಸುದೇವ ಆ ದೇವರನ್ನು ನೋಡಿ ಸಂತೋಷ ಹೊಂದಿದ.
ಸ್ವಾಜ್ಞಯಾ ಸೌವ್ರಜಂ ನೀತಃ ಕಂಸಾಧೀತೇನ ಶೌರಿಣಾ ಶಿಶುರೂಪೋ ಯಶೋದಾಯಾಃ ಶಾಯಿತ ಶಯನೇ ಶನೈಃ.
ಶ್ಲೋಕ 19. ಭಗವಂತ ಆ ವಸುದೇವನಿಗೆ ಹೇಳಿದ, ನೀ ನಂದಗೋಕುಲಕ್ಕೆ ಇದೇ ರಾತ್ರಿಯಲ್ಲಿ ಕರೆದುಕೊಂಡು ಹೋಗು. ಅಂತ ಆ ವಸುದೇವ ಹೆದರಿದಾಗ ಈ ಕರ್ಕೊಂಡು ಹೋಗು ನಂದಗೋಕುಲಕ್ಕೆ ಅಂತ ಹೇಳಿದ. ಆ ಶಿಶುರೂಪಿಯಾದ ಭಗವಂತನನ್ನ ಹೆದರಿಕೊಂಡು ವಸುದೇವ ನಂದಗೋಕುಲ ಕರ್ಕೊಂಡು ಹೋಗಿ ಯಶೋದೆಯ ಹಾಸಿಗೆಯಲ್ಲಿ ಮಲಗಿಸಿದ.
ಚಂಡಿಕಾಂ ತತ್ಕ್ಷಣೋದ್ಭೂತಾಂ ನೀತ್ವಾ ಯಾದವನಂದನಃ ದೇವಕ್ಯಾಶಯನೇನ್ಯಸ್ಯ ಪೂರ್ವವದ್ ಬಂಧಮಾಯಯೌ.
ಶ್ಲೋಕ 20. ಅದೇ ಪ್ರಸಂಗದಲ್ಲಿ ಚಂಡಿಕಾ ಅಲ್ಲಿ ಅವತಾರ ಮಾಡಿದ್ಲು. ಚಂಡಿಕಾ ಅಂದರೆ ಚಾಮುಂಡೇಶ್ವರಿ, ಲಕ್ಷ್ಮೀದೇವಿ, ದುರ್ಗಾದೇವಿ, ಅವಳು ಅವತಾರ ಮಾಡಿದ್ಲು. ಅವಳನ್ನು ಕರೆದುಕೊಂಡು ಯಾದವನಂದನನಾದ ವಸುದೇವ ದೇವಕಿಯ ಹಾಸಿಗೆಯಲ್ಲಿ ತಂದು ಮಲಗಿಸಿದ. ಆ ಸಂದರ್ಭದಲ್ಲಿ ಕಾರಾಗೃಹದ ಎಲ್ಲ ಬಾಗಿಲುಗಳು ಕೂಡ ಹಿಂದಿನಂತೆ ಬಂಧನಕ್ಕೆ ತುತ್ತಾದವು. ಕೃಷ್ಣನ ಕರ್ಕೊಂಡು ಹೋಗಬೇಕಾದ್ರೆ ಬಂಧನ ಬಿಡುಗಡೆ ಆಗಿತ್ತು, ದುರ್ಗಿಯನ್ ತಂದ ಮೇಲೆ ಮತ್ತೆ ಯಥಾ ಪ್ರಕಾರ ಬಂಧನ ಆಯಿತು.
ತಾಂ ಕನ್ಯಾಂ ಕಂಸ ಆನೀಯ ನಿಹಂತು ಮುಪಚಕ್ರಮೇ ಮೃತ್ಯುಸ್ತೆ ಜಾತ ಇತ್ಯುಕ್ತ್ವಾ ಸೋತ್ಪಪಾತನಭಸ್ಥಲಂ.
ಶ್ಲೋಕ 21. ಆ ಕನ್ಯೆಯನ್ನ ಎಚ್ಚರಗೊಂಡಿರುವಂತಹ ಕಂಸ ಎಲ್ಲಾ ಮಕ್ಕಳನ್ನು ಕೊಲ್ಲುವಂತೆ ಕೊಲ್ಲಬೇಕು ಅಂತ, ದೇವಕಿಯ ಪಕ್ಕದಲ್ಲಿ ಮಲಗಿದ ಕನ್ಯೆ ಅಂದರೆ ದುರ್ಗಾದೇವಿ, ಅವಳನ್ನು ಕೊಲ್ಲಬೇಕು ಅಂತ ತೆಗೆದುಕೊಂಡು ಬಂದ. ಆ ದುರ್ಗೆ ಏನು ಮಾಡಿದ್ಲು ಅಂದರೆ, ಕಂಸನೇ ನಿನ್ನನ್ನು ಕೊಲ್ಲುವಂತಹ ಮೃತ್ಯು ಅವತಾರ ಮಾಡಿದೆ ಅಂತ ಹೇಳಿ ಆಕಾಶಕ್ಕೆ ಹಾರಿಬಿಟ್ಲು. ಕಂಸನ ಹೊಡೆತಕ್ಕೆ ಸಿಕ್ಕಾಕೊಳ್ಳಿಲ್ಲ.
ಜಾತ ಮಾತ್ರಾನ್ ಕುಮಾರಾಂಸ ನಿಹಂತುಂ ಜನಮಾದಿಶತ್ హింసా విహారా దుష్టాస్తే నిజఘ్నుర్భువి బాలకాన్.
ಶ್ಲೋಕ 22. ಕಂಸ ಇದರಿಂದ ಹೆದರೇನ್ ಮಾಡಿದ ಅಂದ್ರೆ ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕೂಡ ಕೊಂದಾಕಬೇಕು ಅಂತ ತನ್ನ ಭೃತ್ಯರಿಗೆ ಆದೇಶ ಮಾಡಿದ. ಹಿಂಸೆಯೇ ಆನಂದದ ವಿಹಾರವಾಗಿರುವಂತಹ ದುಷ್ಟರೆಲ್ಲರೂ ಕೂಡ ಹುಟ್ಟಿದ ಮಕ್ಕಳನ್ನ ಕೊಲ್ಲಿಕ್ಕಾರಂಭ ಮಾಡಿದರು.
ಜಗಾಮ ಗೋಕುಲಂ ದುಷ್ಟ ಧಾತ್ರಿ ಕಂಸಸ್ಯ ಪೂತನ ಕೃಷ್ಣ ಮಾದತ್ತ ಸಾಹಂತುಂ ತಾಂ ಜಘಾ ನರಮಾಪತಿ.
ಶ್ಲೋಕ 23. ಈ ಪ್ರಸಂಗದಲ್ಲಿ ಮಕ್ಕಳನ್ನು ಕೊಲ್ಲಬೇಕು ಅಂತ ದುಷ್ಟಳಾಗಿರುವಂತಹ ಕಂಸನ ಸಾಕು ತಾಯಿಯಾದ ಪೂತನೇ ನಂದಗೋಕುಲಕ್ಕೆ ಬಂದ್ಲು. ಕೃಷ್ಣನನ್ನ ಕೊಲ್ಲಬೇಕು ಅಂತ ತಗೊಂಡ್ಲು, ಆದರೆ ಕೃಷ್ಣನೇ, ರಮಾಪತಿಯಾದ ಕೃಷ್ಣನೇ ಪೂತನೆಯನ್ನ ಕೊಂದ.
ಶಾಯಿತ ಶಕಟಸ್ಯಾದ ಶಕಟಾಕ್ಷಂ ಜಘಾನಸಃ ಅಮೀಮರತೃಣಾವರ್ತಂ ತೇನೋನ್ನೀತಸ್ಸಲೀಲಯ.
ಶ್ಲೋಕ 24. ಒಂದು ದಿನ ಯಶೋದೆ ಒಂದು ಬಂಡಿಯ ಬುಡದಲ್ಲಿ ಕೃಷ್ಣನನ್ನು ಮಲಗಿಸಿದಾಗ ಶಕಟಾಸುರ ಕೃಷ್ಣನ ವಿರುದ್ಧವಾಗಿ ಬಂದ. ಅಂತಹ ಶಕಟಾಸುರನನ್ನ ಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ. ಅದರಂತೆ ಯಶೋದೆಯ ತೊಡೆ ಮೇಲೆ ಮಲಗಿದ ಕೃಷ್ಣನನ್ನ ತೃಣಾವರ್ತ ಅನ್ನುವ ದೈತ್ಯ ಮೇಲೆ ಎತ್ಕೊಂಡು ಹೋಗಿ ಸಂಹಾರ ಮಾಡಬೇಕು ಅಂತ ಕಂಸನ ವೃತ್ಯ ಪ್ರಯತ್ನ ಮಾಡಿದಾಗ ಅವನನ್ನು ಕೃಷ್ಣ ಸಂಹಾರ ಮಾಡಿದ.
ಗರ್ಗೋಥ ಶೌರಿನಾದಿಷ್ಟ ಚಕಾರ ಕ್ಷತ್ರಿಯೋಚಿತಾನ್ ಸಂಸ್ಕಾರಾನ್ನಾಮ ಚಾಮುಷ್ಯ ಸಬಲಸ್ಯ ವ್ರಜಂಗತಃ.
ಶ್ಲೋಕ 25. ಬಳಿಕ ಗರ್ಗಾಚಾರ್ಯರು ನಂದರಾಜನ ಆದೇಶದಂತೆ ಆ ಕೃಷ್ಣನಿಗೆ ಕ್ಷಾತ್ರವಿಧಿಗೆ ಯೋಗ್ಯವಾದ ಸಂಸ್ಕಾರಗಳನ್ನು ಮಾಡಿದ. ಅಂದ್ರೇನು, ಕೃಷ್ಣ ಬಲರಾಮ ಅಂತ ನಾಮಕರಣಗಳನ್ನು ಮಾಡಿದ, ಕ್ಷತ್ರಿಯೋಚಿತ ಸಂಸ್ಕಾರಗಳನ್ನು ಮಾಡಿದ. ನಂತರ ಕೃಷ್ಣ ಗೋಕುಲದಿಂದ ವೃಂದಾವನಕ್ಕೆ ಹೋದ.
ಪ್ರಾಂಗಣೇ ರಿಂಘಣಂ ಕುರುವನ್ ಅರ್ಭಕೈ ಸಹ ಮಾಧವ ಲೀಲಾಭಿರ್ಭಾವ ಗರ್ಭಾಭಿಃ ಜನಮಾನಂದಯನ್ ಬಭೋ.
ಶ್ಲೋಕ 26. ಆ ವೃಂದಾವನದ ಪರಿಸರದಲ್ಲಿ ಮಕ್ಕಳ ಜೊತೆಗೆ ಆಟ ಆಡಿಕೊಂಡು ಅನೇಕ ಭಾವನೆಗಳಿಂದ ತುಂಬಿದ ಕ್ರೀಡೆಗಳಿಂದ ಜನರನ್ನೆಲ್ಲ ಸಂತೋಷಪಡಿಸ್ತಾ ಕೃಷ್ಣ ಬೆಳಗಿದ.
ಜಘಾ ಸಮೃತ್ತಿ ಕಾಮದೇವಃ ಕದಾಚಿಲ್ಲೀಲಯಾ ಹರಿಃ ಮಾತ್ರೋಪಲಬ್ಧ ಆಸ್ಯೇ ಸ್ವೇ ವ್ಯಾಪ್ತೇ ವಿಶ್ವಮದರ್ಶಯತ್.
ಒಂದು ದಿನ ಕೃಷ್ಣ, 27ನೇ ಶ್ಲೋಕ. ಒಂದು ದಿನ ಕೃಷ್ಣ ಲೀಲೆಯಿಂದ ಮಣ್ಣನ್ನು ತಿಂದ. ತಾಯಿ ಹೊಡಿಲಿಕ್ಕೆ ಅಂತ ಹಿಡ್ಕೊಂಡ್ಲು ಕೃಷ್ಣನನ್ನ, ಮಣ್ಣು ತಿಂದಿಯೇನೋ ಅಂತ. ಅವಾಗ ಬಾಯಿ ತೆಗೆಯುವ ನೆಪದಲ್ಲಿ ಮಣ್ಣು ತಿಂದಿಲ್ಲ ಅಂತ ಬಾಯಿ ತೋರಿಸಲಿಕ್ಕೆ ಬಾಯನ್ನು ತೆರೆದ ನೆಪದಲ್ಲಿ ಅವಳಿಗೆ ವಿಶ್ವರೂಪವನ್ನೇ ತೋರಿಸಿದ.
ದಧ್ಯಮತ್ರಂ ವಿಭಜ್ಯೇಶಃ ಕದಾಚಿತ್ ಚಂದ್ರ ಸನ್ನಿಭಂ ನವನೀತಂ ಸಮಾದಾಯ ರಹೋಗತ್ವಾ ಜಘಾಸಚ.
ಶ್ಲೋಕ 28. ಒಂದು ದಿನ ಕೃಷ್ಣ ಅಮ್ಮ ನನಗೆ ಹೊಡಿತಾಳೆ ಅಂತ ಸುಮ್ಮನೆ ಸಿಟ್ಟಿನ ನೆಪ ಮಾಡಿಕೊಂಡು ಕತ್ತಲೆ ಕೋಣೆಯಲ್ಲಿಟ್ಟಿರುವಂತಹ ಮಡಿಕೆಯನ್ನು ಒಡೆದಾಕಿ ಚಂದ್ರನಂತೆ ಕಾಣುವಂತಹ ಬೆಣ್ಣೆಯನ್ನು ಕೈಯಲ್ಲಿ ತಗೊಂಡು ಹೋಗಿ ಏಕಾಂತದಲ್ಲಿ ತಿಂದ.
ಜನನ್ಯೋಲೂಖಲೆ ಬದ್ಧ ಸೋರ್ಜುನ ಉದಮೂಲಯತ್ ನಲಕೂಬರಮಣಿಗ್ರೀವೌ ಮೋಚಯ ಮಾಸಶಾಪತಃ.
ಶ್ಲೋಕ 29. ತಾಯಿ ಸಿಟ್ಟು ಮಾಡಿಕೊಂಡು ಮಡಿಕೆಯಲ್ಲಿ ಒಡೆದಾಕಿದ್ದಾನೆ ಕೃಷ್ಣ ಅಂತ ಯಶೋದೆ ಅವನ ದೇವತ್ವವನ್ನು ಅರ್ಥ ಮಾಡಿಕೊಳ್ಳದೆ ಒಂದು ಒರಳು ಕಲ್ಲಿಗೆ ಕಟ್ಟಾಕಿದ್ಲು. ಕೃಷ್ಣ ಇದನ್ನೇ ನೆಪ ಮಾಡಿಕೊಂಡು ನಾರದರಿಂದ ಶಪ್ತರಾಗಿರುವ, ಅಂದರೆ ನಾರದರ ಶಾಪಕ್ಕೆ ತುತ್ತಾಗಿರುವಂತಹ ನಲಕೂಬರ ಮಣಿಗ್ರೀವ ಅಂತ ಕುಬೇರನ ಮಕ್ಕಳನ್ನು ಬಂಧನದಿಂದ ಬಿಡುಗಡೆ ಮಾಡಿದ. ಅಂದರೆ ನಾರದರಿಗೆ, ನಾರದರ ಮುಂದೆ ಅಸಖ್ಯವಾಗಿ ವರ್ತಿಸಿದರು ಕುಬೇರನ ಮಕ್ಕಳು ಹಿಂದೆ. ಅದಕ್ಕೆ ನಾರದರು ನೀವು ಮರಗಳಾಗಿ, ಅರ್ಜುನ ವೃಕ್ಷಗಳಾಗಿ ಅಂತ ಶಾಪ ಕೊಟ್ಟಿದ್ರು. ಕೊನೆಗೆ ಅವರು ಪಶ್ಚಾತ್ತಾಪದಿಂದ ಕ್ಷಮೆ ಕೇಳಿದಾಗ ಕೃಷ್ಣ ನಿಮ್ಮ ಶಾಪವನ್ನು ಬಿಡುಗಡೆ ಮಾಡ್ತಾನೆ ಅಂತ ನಾರದರೇ ಉತ್ತರ ಕೊಟ್ಟಿದ್ರು. ಆ ಕುಬೇರನ ಮಕ್ಕಳಾದ ನಲಕೂಬರ ಮಣಿಗ್ರೀವರು ಅರ್ಜುನ ವೃಕ್ಷಗಳಾಗಿದ್ರು. ಅಮ್ಮ ಕಟ್ಟಿದ ಒರಳು ಕಲ್ಲನ್ನು ನೆಪ ಮಾಡಿಕೊಂಡು ಎಳ್ಕೊಂಡು ಹೋಗಿ ಅರ್ಜುನ ವೃಕ್ಷಗಳನ್ನು ಆ ಒರಳು ಕಲ್ಲಿನ ಸಹಾಯದಿಂದ ಬೀಳಿಸಿದ, ಅವನ ಶಾಪದಿಂದ ಬಿಡುಗಡೆ ಮಾಡಿದ.
ವೃಂದಾವನಂ ಯಿ ಯಾಸುಸ್ಸನ್ ನಂದಸೂನುರ್ಬೃಹದ್ವನೇ ಸಸರ್ಜ ರೋಮ ಕೂಪೇಭ್ಯೋ ವೃಕಾನ್ ವ್ಯಾಘ್ರ ಸಮಾನ್ ಬಲೇ.
ಶ್ಲೋಕ 30. 25ನೇ ಶ್ಲೋಕದಲ್ಲಿ ಸಬಲಸ್ಯ ರಜಂಗತಃ ಅಂದರೆ ಬಲರಾಮನಿಂದ ಸಹಿತನಾದ ಕೃಷ್ಣನಿಗೆ ಸಂಸ್ಕಾರ ಮಾಡಲಿಕ್ಕೆ ನಂದಗೋಕುಲಕ್ಕೆ ಹೋದ ಅಂತ ಇಷ್ಟೇ ತಾತ್ಪರ್ಯ. ಅಲ್ಲಿ ವೃಂದಾವನಕ್ಕೆ ಹೋದ ಅಂತ ಅರ್ಥ ಹೇಳಿದನೆ, ಆ ಅರ್ಥ ಸರಿಯಲ್ಲ. ಈ ಶ್ಲೋಕದಲ್ಲಿ ಅರ್ಥ ಹೇಳಬೇಕು. 30ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ವೃಂದಾವನಕ್ಕೆ ಹೋಗಬೇಕು ಅಂತ, ಈಗ ನಂದರಾಜನ ಮಗನಾಗಿರುವಂತಹ ಕೃಷ್ಣ ಪರಮಾತ್ಮ ಬೃಹದ್ವನದಲ್ಲಿದ್ದಾಗ ಹೇಳಿದ, ಇಲ್ಲಿ ಮೇವು ಇಲ್ಲ ಅಂತ ಎಲ್ಲ ಗೋಪಾಲ ಬಾಲಕರಿಗೆ ಹೇಳಿ ನಾವೆಲ್ಲ ಗೋಕುಲ ಬಿಟ್ಟು ವೃಂದಾವನಕ್ಕೆ ಹೋಗೋಣ ಅಂತ ಹೇಳಿದ. ಅವರು ಯಾರು ಕೇಳದೇ ಇದ್ದಾಗ ತನ್ನ ರೋಮಕೋಪಗಳಿಂದ ಹುಲಿಗೆ ಸಮಾನವಾದ ಬಲವುಳ್ಳಂತಹ ತೋಳಗಳನ್ನು ಸೃಷ್ಟಿ ಮಾಡಿ ಅವರಿಗೆಲ್ಲ ಹೆದರಿಕೆಯನ್ನು ಹುಟ್ಟಿಸಿ ವೃಂದಾವನಕ್ಕೆ ಕರೆದುಕೊಂಡು ಹೋದ. ಗೋಪಾಲಕರೆಲ್ಲ ಏನೋ ಉತ್ಪಾತ ಆಗ್ತಾ ಇದೆ, ಅಪಶಕುನ ಆಗ್ತಾ ಇದೆ ಅಂತ ವೃಂದಾವನಕ್ಕೆ ಹೋದರು. ಆದರೆ ರೋಮಕೋಪಗಳಿಂದ ಸೃಷ್ಟಿ ಮಾಡಿದ ತೋಳಗಳೆಲ್ಲ ಭಗವಂತನ ರೂಪಗಳೇ. ತನ್ನ ಮಾತು ಕೇಳದೇ ಇದ್ದಾಗ ಆ ರೀತಿ ಉತ್ಪಾತವನ್ನು ಸೃಷ್ಟಿ ಮಾಡಿದಂತೆ ಮಾಡಿ ಅವರನ್ನೆಲ್ಲ ವೃಂದಾವನ ಕರ್ಕೊಂಡು ಹೋಗಿ ಅಲ್ಲಿ ಗೋವುಗಳಿಗೆ ಬೇಕಾದ ಆಹಾರವನ್ನು ಕೊಟ್ಟ ಅಂತ ತಾತ್ಪರ್ಯ.
ತತ್ರೋತ್ಪಾತ ಭಿಯಾ ಗೋಪಾ ಆಪುರ್ ವೃಂದಾವನಂ ವನಂ ಸಪಾಲಯನ್ ಗೋಪಕ ಬಾಲರುಂದೈ ಬಲೇನ ಸಾಕಂ ಪಶುವತ್ಸಯೂಥಾನ್.
ಶ್ಲೋಕ 31.
ನಿಹತ್ಯ ವತ್ಸಾಸುರಮಾದಿದೇವೋ ಬಕಂ ಚ ಗೋಪಾಲಕತಾಮವಾಪ ಇತಿ ಮಣಿಮಂಜರ್ಯಾಂ ತೃತೀಯ ಸರ್ಗ.
ಈ ರೀತಿಯಾಗಿ ಗೋಪಾಲ ಬಾಲಕರ ಸಮುದಾಯದಿಂದ ಕೂಡಿಕೊಂಡು ಭಗವಂತ ಬಲರಾಮ ಗೋಪಾಲ ಬಾಲಕರಿಂದ ಕೂಡಿಕೊಂಡು ಹಸುಗಳು ಕರುಗಳು ಇವುಗಳಿಂದ ಕೂಡಿಕೊಂಡು ಆ ಕಾಲವನ್ನು ವೃಂದಾವನದ ಪರಿಸರದಲ್ಲಿ ಕಳೀತಾ ಇರಬೇಕಾದ್ರೆ ವತ್ಸಾಸುರ ಅಂತ ಒಬ್ಬ ದೈತ್ಯ ಬಂದ, ಕಂಸನ ಭೃತ್ಯ, ಅವನನ್ನು ಸಂಹಾರ ಮಾಡಿದ. ಬಕಾಸುರ ಅಂತ ಒಬ್ಬ ದೈತ್ಯ ಬಂದ, ಅವನನ್ನು ಸಂಹಾರ ಮಾಡಿದ. ಇಷ್ಟೆಲ್ಲ ತನ್ನ ಸಾಮರ್ಥ್ಯಗಳನ್ನು ತೋರಿಸ್ತಾ ಇದ್ರು, ಯಾವುದೇ ಗರ್ವ ಪಡದೆ ಅವನೊಬ್ಬ ಗೋಪಾಲಕನಂತೆ ವರ್ತಿಸಿದ ಎಂಬಲ್ಲಿಗೆ ಮಣಿಮಂಜರಿಯ 3ನೇ ಸರ್ಗ ಮುಕ್ತಾಯ ಆಯಿತು. ಹರಯೇ ನಮಃ.